योऽन्तः प्रविश्य मम वाचमिमां प्रसुप्तां सञ्जीवयत्यखिलशक्तिधरस्वधाम्ना अन्यांश्च हस्तचरणश्रवणत्वगादीन् प्राणान् नमो भगवते पुरुषाय तुभ्यं यस्माद्ब्रह्मेन्द्ररुद्रादि देवतानां श्रियोऽपि च दानस्फूर्तिः सदा तस्मै हरये गुरवे नमः। व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः। लसतु श्रीमदानन्दतीर्थेन्दुर्नो हृदम्बरे यद्वचश्चन्द्रिका स्वान्तसन्तापं विनिगृन्तति। सर्वोत्तमो विष्णुरथो रमा च ब्रह्मा च वायुश्च तदीयपत्न्यो अन्ये च देवाः सततं प्रसन्ना हरौ सुभक्तिं मयि सन्दिशन्तु। श्रीगुरुभ्यो नमः। हरिः ओम्। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये। कल्याणाद्भुतगात्राय कामितार्थप्रदायिने श्रीमद्वेङ्कटनाथाय श्रीनिवासाय ते नमः। ब्रह्मरुद्रादिवन्द्यं त्वां भजे वेङ्कटनायकं निवारयाश्वनिष्ठानि साधयेष्टानि माघव। आनन्दतीर्थवरदे दानवारण्यपावके ज्ञानदायिनि सर्वेशे श्रीनिवासे अस्तु मे मनः। परमपवित्रवाद श्री श्रीनिवासकल्याणद ಕಥೆ ಭವಿಷ್ಯೋತ್ತರ ಪುರಾಣದಲ್ಲಿ ಬಹಳ ವಿವರವಾಗಿ ಬಂದಿದೆ ಮತ್ತು ವರಾಹ ಪುರಾಣದಲ್ಲಿ ಬಂದಿದೆ. ನಿನ್ನೆ ಹೇಳಿದಂತೆ ಭವಿಷ್ಯೋತ್ತರ ಪುರಾಣದ್ದೇನೆ. ನಿತ್ಯದಲ್ಲೂ ಸಹ ನಾವು ಸಾಮಾನ್ಯವಾಗಿ ಶ್ರೀನಿವಾಸ ಕಲ್ಯಾಣ ಕೇಳೋದು ಅಂದರೆ ಭವಿಷ್ಯೋತ್ತರ ಪುರಾಣದ್ದು ಅಂತಾನೆ ಅಭಿಪ್ರಾಯ. ಅದರಲ್ಲಿ ಹೇಗೆ ಜನಕರಾಜನಿಗೆ ಶತಾನಂದ ಮುನಿಗಳು ಶ್ರೀ ವೆಂಕಟಾಚಲ ಮಹತ್ವವನ್ನು ಹೇಳ್ತಕ್ಕಂಥ ಪ್ರಸಂಗ ಒದಗಿದೆ. ಜನಕರಾಜನಿಗೆ ಅನೇಕ ಬಗೆಯ ದುಃಖಗಳು ಒಟ್ಟಾಗಿ ಬಂದಾಗ ಅದಕ್ಕೆ ಪರಿಹಾರ ರೂಪವಾಗಿ ಅವರು ಹೇಳಿದ್ದು ಶ್ರೀ ವೆಂಕಟೇಶ ಕಲ್ಯಾಣ. ಅಂದರೆ ಭಗವಂತನ ಕಲ್ಯಾಣದ ಕಥೆ ಕೇಳಿದರೆ ನಮಗೆಲ್ಲ ಕಲ್ಯಾಣವಾಗುತ್ತೆ ಅಂತ ಅರ್ಥ. ಬಹಳ ಸುಲಭ. ದೇವರ ಮಹಿಮೆಯನ್ನು ನಮಗೇನು ಕೇಳಿದರೂ ಕಲ್ಯಾಣ. ಇನ್ನು ಕಲ್ಯಾಣದ ಕಥೆ ಕೇಳಿದರೆ ಪರಮ ಕಲ್ಯಾಣ. ನಹಿ ಕಲ್ಯಾಣ ಕೃತ್ಕಶ್ಚಿತ್ ದುರ್ಗತಿಂ ತಾತ ಗಚ್ಚತಿ. ಭಗವಂತ ಹೇಳಿದ ಮಾತು ಭಗವಂತನ ಕಲ್ಯಾಣಕ್ಕೆ ವಿಶೇಷವಾಗಿ ಅನ್ವಯವಾಗತಕ್ಕಂಥ ಮಾತು ಅವರು ಹೇಳಿದರು. ಅದರ ಮಹತ್ವವನ್ನು ಕೇಳಿದರೆ ಅದು ಚತುರ್ಯುಗ ಪರ್ವತ, ಅದರ ಮಹಿಮಾ ಶ್ರವಣ ಎಲ್ಲವರೊಂದು ತಾರಕ ಅಂತ ಹೇಳುತ್ತಾ ವೃಷಭಾದ್ರಿ ಎನ್ನುವ ಹೆಸರು ಪ್ರತ್ಯೇಕದಲ್ಲಿ ಹೇಗೆ ಬಂತು ನಿರೂಪಣೆ ಮಾಡಿದ್ದಾರೆ. ವೃಷಭಾಸುರ ಹೆಸರು ವೃಷಭಾಸುರ ಪ್ರಹ್ಲಾದ ಯುದ್ಧ. ಪ್ರಹ್ಲಾದ ಹೇಗೆ ದೈತ್ಯನಾಗಿಯೂ ಕೂಡ ದೇವಸ್ವಭಾವದ ಮಹಾಚೇತನನು ವೃಷಭಾಸುರ ಹಾಗೆ. ಆಮೇಲೆ ಒಬ್ಬ ಅಸುರನ ಆವೇಶ. ಆ ಮಾತು ವರಾಹ ಪುರಾಣದಲ್ಲಿ ಬರ್ತದೆ. ಪುರಾಣದಲ್ಲೇ ಬಂದಿರೋ ವಿಚಾರ ಆದ್ದರಿಂದ ಮತ್ತೆ ಆಚಾರ ನಿಯಮ ಹೇಳಿಬಿಡ್ತಾರೆ. ಎಲ್ಲಿ ವಿಭಿನ್ನವಾದ ವ್ಯಕ್ತಿತ್ವ ಕಾಣಿಸ್ತದೋ ಅಲ್ಲಿ ಜೀವದ್ವಯ ಆವೇಶ ಅನ್ನೋದು ಸ್ಪಷ್ಟ. ಅದು ಸಾಮಾನ್ಯತಃ ತಿಳ್ಕೊಳ್ತಕ್ಕಂಥ ವಿಚಾರ. ಇನ್ನು ಸ್ಪಷ್ಟ ಪ್ರಮಾಣನೇ ಉಂಟು, ಇನ್ನೊಬ್ಬ ರಾಕ್ಷಸ ಅದರೊಳಗಿದ್ದ. ಆದ್ದರಿಂದ ಅಸುರಾವೇಶದಿಂದಾಗಿ ಈ ಮುನಿಗಳಿಗೆ ಪೀಡೆ ಮಾಡೋ ಕೆಲಸ ಮಾಡ್ತಾ ಇದ್ದ. ಸ್ವಭಾವತಃ ಸುರನಾದ್ರಿಂದ ಸಜ್ಜನಾದ್ದರಿಂದ ಅವನು ಒಳ್ಳೆಯ ನರಸಿಂಹ ಸಾಲಿಗ್ರಾಮವನ್ನು ಪೂಜೆ ಮಾಡ್ತಾ ಭಗವಂತನ ಬಹಳ ಭಕ್ತಿಯಿಂದ ಆರಾಧನೆ ಮಾಡ್ತಾ ಇದ್ದ. ಅದನ್ನು ನಾವು ನಿನ್ನೆ ನೋಡಿದ್ದೇವೆ. ಕೊನೆಗೂ ಅವನಿಗೆ ಭಗವಂತ ಸದ್ಗತಿ ಕೊಟ್ಟ. ಇಲ್ಲಿ ಸದ್ಗತಿ ಅಂದರೆ ಉತ್ತಮ ಗತಿ, ಮೋಕ್ಷ ಅಂತಾನೆ ಅರ್ಥ. ಆದರೆ ಒಳಗಿದ್ದ ದುರ್ಜೀವನಿಗೆ ಮೋಕ್ಷ ಇಲ್ಲ. ಹಿರಣ್ಯಕಶಿಪುವಿಗೆ ಮೋಕ್ಷ ಅಂದರೆ ಒಳಗಿರ ಜೈನಿಗೆ ಮೋಕ್ಷನೇ ಹೊರತು ಹಿರಣ್ಯಕಶಿಪು ಅಸುರನಿಗೆ ಮೋಕ್ಷ ಅಲ್ಲ. ಅದೇ ರೀತಿಯೇ ಇಲ್ಲಿ ಕೂಡ ಹಾಗೇನೆ. ಇವನಿಗೆ ಒಳಗಿದ್ದಂಥ ಯೋಗ್ಯನಾಗಿರೋ ವೃಷಭಾಸುರನಿಗೆ ಸದ್ಗತಿ ಕೊಟ್ಟ ಭಗವಂತ, ಒಳಗಿದ್ದ ಅಯೋಗ್ಯನಿಗೆ ದುರ್ಗತಿಯನ್ನೇ ಕೊಟ್ಟ. ಅದಕ್ಕೆ ದೇವರಿಗೆ ಸಮ ಅಂತ ಹೆಸರು. ಸಮ ಅಂದರೆ ಅವರವರ ಯೋಗ್ಯತೆಗೆ ತಕ್ಕಂತೆ ಫಲ ಕೊಡೋದ್ರಿಂದನೇ ದೇವರಿಗೆ ಸಮ ಅಂತಕ್ಕಂಥ ಹೆಸರಿದೆ. ಅದನ್ನು ನೋಡಿದ್ದೆ. ವೃಷಭಾಸುರ ಯೋಗ್ಯ ಅಂತ ಹೇಳೋದಕ್ಕೆ ದೇವರನ್ನು ಆರಾಧನೆ ಮಾಡಿದ್ದು, ಇನ್ನೇನು ಅಂತ್ಯಕಾಲ ಬಂದಾಗ ಬಹಳ ಭಕ್ತಿಯಿಂದ ಪ್ರಾರ್ಥನೆ ಮಾಡಿದ್ದು, ಅದು ಸಾಮಾನ್ಯರಿಗೆ ಸಾಧ್ಯವಿಲ್ಲ. ಅದು ಒಂದು ಭಾಗವತ ಪುರಾಣದಲ್ಲೂ ಹಾಗೇನೆ. ರುತ್ರಾಸುರ ಸಾಯ್ತಾ ಇದ್ದಾನೆ, ಆಗ ಇಂದ್ರದೇವರನ್ನು ಪ್ರಾರ್ಥನೆ ಮಾಡ್ತಾನೆ. ಅಹಂ ಹರೇ ತವ ದಾಸಾನು ದಾಸ, ನಾನಿನ್ನ ದಾಸಾನು ದಾಸ. ಹರಿ ಅಂದರೆ ಇಂದ್ರ ಅಂತನೂ ಅರ್ಥ, ನಾರಾಯಣ ಅಂತನೂ ಅರ್ಥ. ಈ ಮಾತು ಹೇಳಿಬಿಟ್ಟಾಗ ಇಂದ್ರದೇವರು ನನ್ನ ಕೊಂದು ಬಿಡಿ ಅಂತ ಕೇಳ್ತಾನೆ. ನನ್ನ ಕೊಂದು ಬಿಡಿ ಅಂತ ಕೇಳಿದ ಇಂದ್ರದೇವರು ಕೊಂದು ಬಿಡ್ತಾರೆ. ಆಗ ಪರೀಕ್ಷಿಸಿದ ಅದೇ ಪ್ರಶ್ನೆ ಕೇಳ್ತಾನೆ, ಇದೇನಿದು ಮುಕ್ತಾನಾಮಪಿ ಸಿದ್ಧಾನಾಂ ನಾರಾಯಣ ಪರಾಯಣ ಸುದುರ್ಲಭ ಪ್ರಶಾಂತಾತ್ಮ ಕೋಟಿಶ್ವಪಿ ಮಹಾಮತೆ ಎಂತ ಯೋಗ್ಯರಲ್ಲೇ ಅಂತ್ಯಕಾಲ ಸ್ಮರಣೆ ಬರೋದು ಕಷ್ಟ ಅಂತ ಹೊತ್ತಿನಲ್ಲಿ ವೃತ್ರಾಸುರ ಮಹಾಪಾಪಿ ಇಂಥವನು ಹೇಗೆ ಭಗವದ್ಭಕ್ತನಾದ ಅಂದ್ರೆ ಆಗ ಚಿತ್ರಕೇತುರಾಜನ ಕಥೆ ಹೇಳಿ. ಅವನು ಸ್ವಭಾವತ ಯೋಗ್ಯನಾದವನು ಶಪವಶಾತ್ ಆಗಿದ್ದ. ಭಾಗವತ ಪುರದ ಅಷ್ಟು ಬಂದ್ರೆ ಆಚಾರ ಋಗ್ಭಾಷೆಯಲ್ಲಿ ಹೇಳ್ತಾರೆ ಆ ವೃತ್ರಾಸುರನ ಒಳಗೆ ಇನ್ನೊಬ್ಬ ವೃತ್ರಾಸುರ ಅಂತ ಅಯೋಗ್ಯ ಇದ್ದ ಅಂತ ಹೇಳ್ತಾರೆ. ಯೋಗ್ಯ ವೃತ್ರಾಸುರನ ಒಳಗೆ ಅಯೋಗ್ಯ ವೃತ್ರಾಸುರ ಇದ್ದ ಕಥೆ ಅಲ್ಲಿ. ಇಲ್ಲಿ ವೃಷಭಾಸುರನು ವೃಷಭಾಸುರ, ಬಲಿಯೊಳಗೆ ಬಲಿ, ಬಾಣನೊಳಗೆ ಬಾಣ, ಕೆಲವು ರಾಕ್ಷಸರೊಳಗೆ ಅದೇ ಹೆಸರು ರಾಕ್ಷಸರಿದ್ದಾರೆ. ಬಾಣಾಸುರ ಯೋಗ್ಯ, ಅವರೊಳಗೆ ಬಾಣ ಅಂತ ಅಯೋಗ್ಯ ರಾಕ್ಷಸ ಇದ್ದಾನೆ. ಬಲಿ ಚಕ್ರವರ್ತಿ ಯೋಗ್ಯ, ಅದರೊಳಗೆ ಬಲಿ ಅನ್ನೋ ರಾಕ್ಷಸ ಬೇರೆ ಇದ್ದಾನೆ. ಇಬ್ಬರ ಹೆಸರು ಒಂದೇನೆ. ಇಲ್ಲೂ ಹಾಗೆ ಅಂತ ತಿಳ್ಕೊಂಡಾಗ ಏನೋ ಸಮಸ್ಯೆ ಬರೋದಿಲ್ಲ, ಅದು ಸ್ಪಷ್ಟ ಪ್ರಮಾಣನೆ ಆಗಿದೆ, ಆದ್ರಿಂದ ಯೋಚನೆ ಇಲ್ಲ. ಇಲ್ಲ ಹೋದ್ರೆ ಅಯೋಗ್ಯರಿಗೂ ಸದ್ಗತಿ ಕೊಟ್ಟ ಅಂದ್ರೆ ಪರಮಾತ್ಮ ಭಕ್ತಿಯಿಂದನೇ ಮುಕ್ತಿ ಕೊಡ್ತಾನೆ ಅಂತ ಆಗೋದಿಲ್ಲ, ಆಗ ದ್ವೇಷದಿಂದನೂ ಮುಕ್ತಿ ಕೊಡ್ತಾನೆ ಅಂತ ಆಗ. ಅದು ಭಗವದ್ಗೀತೆಯ ವಿರುದ್ಧ. ತಾನಹಂ ದ್ವಿಷತಃ ಕ್ರೂರಾನ್ ಸಂಸಾರೇಶು ನರಾಧಮಾನ್ ಕ್ಷಿಪಾವೇ ಅಜಶ್ರಮ ಶುಭಾನ್ ಆಸುರೀಶ್ವೇವ ಯೋನಿಷು ಆಸುರೀಂ ಯೋನಿ ಮಾಪನ್ನಾಹ ಮೂಢಾ ಜನ್ಮನಿ ಜನ್ಮನಿ ಮಾಮಪ್ರಾಪ್ತೈವ ಕೌಂತೇಯ ತಟೋ ಯಾಂತಿ ಅಧಮಾಂ ಗತಿಂ. ಇದು ಇದು ಭಗವಂತ ತಾನೇ ಹೇಳಿದ್ದಾನೆ. ದ್ವೇಷಿಗಳಿಗೆ ದುರ್ಗತಿ ಹೊರ ಸದ್ಗತಿ ಅಲ್ಲ. ಹೋಗ್ಲಿ, ಯೋಗ್ಯರಿಗೆ ಅಧೋಗತಿ ಪರಮಾತ್ಮ ಕೊಡೋದಿಲ್ಲ. ನಾನು ಯೋಗಕ್ಷೇಮಂ ವಹಮ್ಯಹಂ, ಎರಡನ್ನು ಕೊಡಿಸ್ಬೇಕಾದ್ರೆ ಬೇರೆ ದಾರಿ ಇಲ್ಲ. ಆಚಾರ್ಯ ಹೇಳಿದ್ದೇ ಸಿದ್ಧಾಂತವಾದ್ದರಿಂದ ಉಳಿದವರಿಗೆ ಅದೆಲ್ಲ ಅರ್ಥವೇ ಇಲ್ಲ. ದ್ವೇಷದಿಂದ ಮುಕ್ತಿ ಆಗುತ್ತೆ ಅಂತ ತಿಳ್ಕೊಂಡ್ಬಿಟ್ಟಿದ್ರು. ಸಾಧ್ಯ ಇಲ್ಲ. ಅಯೋಗ್ಯರಿಗೆ ಎಂದೂ ಸದ್ಗತಿ ಇಲ್ಲ, ಯೋಗ್ಯರಿಗೆ ಎಂದೂ ದುರ್ಗತಿ ಇಲ್ಲ. ನಾಸತೋ ವಿದ್ಯತೆ ಭಾವ ನಾಭಾವೋ ವಿದ್ಯತೆ ಸತಃ ಉಭಯೋರಪಿ ದೃಷ್ಟವಂತಸ್ತು ಅನಯೋಹೋ ತತ್ವದರ್ಶಿಭಿ. ಭಗವದ್ಗೀತೆಯ ಶ್ಲೋಕಕ್ಕೆ ಆಚಾರ್ಯ ಅಪೂರ್ವಾದ ಅರ್ಥವನ್ನು ಬರೀತ ಎಂದು ಅಸತ್ಕರ್ಮಕ್ಕೆ ಸತ್ಫಲ ಇಲ್ಲ, ಸತ್ಕರ್ಮಕ್ಕೆ ಅಸತ್ಫಲ ಇಲ್ಲ. ಆದ್ದರಿಂದ ವೃಷಭಾಸುರನಿಗೆ ಸದ್ಗತಿಯಾಗಿದ್ದು ಸ್ವರೂಪ ತಕ್ಕಂತೆ, ಆ ಅಯೋಗ್ಯನಿಗೆ ದುರ್ಗತಿಯಾಗಿದ್ದು ಅವನ ಸ್ವರೂಪಕ್ಕೆ ತಕ್ಕಂತೆ ಅಂತ ನಿರ್ಣಯ. ಇಷ್ಟಾದ ಮೇಲೆ ವೃಷಭಾದ್ರಿ ಎನ್ನ ಹೆಸರು ಬಂದು ಅವನಿಗೆ ಎಲ್ಲಿವರೆಗೂ ಕೂಡ ವೃಷಭಾಚಲ ವೃಷಭಾಚಲ ಅಂತ ಹೇಳ್ತಾರೋ ಅಲ್ಲಿವರೆಗೂ ಅವನಿಗೆ ಒಳ್ಳೆಯ ಪುಣ್ಯಪ್ರಾಪ್ತಿ ಆಗ್ತಾ ಇರುತ್ತೆ. ಆಮೇಲೆ ತ್ರೇತಾಯುಗದಲ್ಲಿ ಅಂಜನಾದ್ರಿ ಅಂತ ಹೆಸರು ಬಂತು. ಯಾತಕ್ಕೆ ಬಂತು ಅಂತ ಹೇಳ್ತಾರೆ. ನಾವು ಪಂಪ ಮಹಾತ್ಮೆ ಕೇಳಿದ್ದೇವೆ, ಕಿಷ್ಕಿಂಧಾಕಾಂಡ ರಾಮಾಯಣ ಕೇಳಿದವರಿಗೆ ಗೊತ್ತದು. ಅಲ್ಲಿ ಅಂಜನಾ ಅಂತಕ್ಕಂಥ ಒಬ್ಬ ಕಪಿ, ಕೇಸರಿ ಅವಳ ಗಂಡ, ಕೇಸರಿ ಅಂಜನೇರು ವಾಸ ಮಾಡ್ತಾ ಇದ್ದಾರೆ. ಅವಳು ಮತಂಗ ಮುನಿಗಳ ಶಿಷ್ಯಳು, ಮತಂಗ ಮುನಿಗಳ ಶಿಷ್ಯಳು ಅಂಜನಾದೇವಿ. ಕೇಸರಿ ಭರದ್ವಾಜಾದಿ ಮುನಿಗಳ ಆರಾಧಕ, ಆತ ಮುರುತ್ತಗಳಲ್ಲಿ ಒಬ್ಬ. ಆ ಕೇಸರಿ ಕಪಿ ಬಹಳ ಶ್ರದ್ಧೆಯಿಂದ ಭಗವದ್ ಆರಾಧನೆ ಮಾಡಿಕೊಂಡಿದ್ದ. ಇವಳು ಶ್ರದ್ಧೆಯಿಂದನೇ ಭಗವದ್ ಆರಾಧನೆ ಮಾಡಿಕೊಂಡಿದ್ರು. ಆದರೆ ಇಬ್ಬರಿಗೂ ಸಂತಾನ ಪ್ರಾಪ್ತಿ ಆಗಿರಲಿಲ್ಲ. ಆಗ ಅವರು ಒಳ್ಳೆ ರೀತಿಯಲ್ಲಿ ಮತಂಗ ಮುನಿಗಳನ್ನೇ ಕೇಳ್ಕೊಂಡಿದ್ದಾಳೆ, ಸ್ವಾಮಿ ನನಗೆ ಒಳ್ಳೆ ಸತ್ಸಂತಾನವಾಗಬೇಕು ಅಂತ ಪ್ರಾರ್ಥನೆ ಮಾಡಿದರೆ ಅವರಾಗಲಿ ಒಂದು ಉಪಾಯ ಹೇಳುತ್ತೇನೆ ಅಂತ ಹೇಳಿ ಉಪದೇಶವನ್ನು ಮಾಡುತ್ತಾರೆ. ಮತಂಗ ಮುನಿಗಳು ಇವತ್ತು ಮತಂಗ ಪರ್ವತ ಅಂತ ಹಂಪಿಯಲ್ಲಿ ಉಂಟು. ಆಚಾರ್ಯ ವರ್ಣನೆ ಮಾಡ್ತಾರೆ, ಶಬರಿ ಮತಂಗ ಮುನಿಗಳ ಶಿಷ್ಯಳು, ಶಬರಿನೂ ಮತಂಗ ಮುನಿಗಳ ಶಿಷ್ಯಳು, ಅವಳೊಬ್ಬ ಬೇಡತಿ, ಇವಳೊಬ್ಬ ಕಪಿ, ಇವಳು ಮತಂಗ ಮುನಿಗಳ ಶಿಷ್ಯಳು. ಅಂತ ಮತಂಗ ಮುನಿಗಳು ಎಲ್ಲರಿಗೂ ಭಾರಿ ಅನುಕೂಲ ಮಾಡತಕ್ಕಂತಹ ಮಹಾನುಭಾವರು ಅಂತ ಆಯ್ತಾಯ್ತು. ಮತಂಗ ವಚನಾತ್ ಅತ್ರ ಸಾ ಅಭೂತ್ ಅನೇ ಅತ್ರ ಸಾ ಅಭೂತ್ ಅಂತ ನಿರ್ಣಯ. ಅಂತ ಮತಂಗ ಮುನಿಗಳು ಉಪದೇಶ ಮಾಡಿದರು, ನೀನು ಹೋಗು, ಈ ಇನ್ನೂ ವೆಂಕಟಾಚಲ ಅಂತ ಹೆಸರು ಬಂದಿಲ್ಲ ಅದಕ್ಕೆ, ವೃಷಭಾಚಲಕ್ಕೆ ಹೋಗು. ಅದು ನಮ್ಮ ಈ ಪಂಪಾ ಸರೋವರದ ಬಳಿಯಿಂದ 50 ಯೋಜನ ದೂರ ಇದೆ ಅಂತ ಹೇಳ್ತಾರೆ. ಅದು ಮುಖ್ಯ, ಅದು 50 ಯೋಜನ ದೂರ ಇದೆ. ನರಸಿಂಹದೇವರ ಸನ್ನಿಧಾನ ಇದೆ, ಅದರ ಹತ್ರ ಹೋದರೆ ನಾರಾಯಣ ಪರ್ವತ ಇದೆ. ನಾರಾಯಣ ಪರ್ವತದೊಳಗೆ ಸ್ವಾಮಿ ಪುಷ್ಕರಣಿ ಇದೆ, ಅಲ್ಲಿ ವಿಶೇಷವಾದಂಥ ದೇವರ ಸೇವೆ ಸ್ನಾನಾದಿಗಳನ್ನು ಮಾಡು, ಇನ್ನು ಮುಂದೆ ಹೋಗು. ಆಕಾಶ ಗಂಗಾ ಅಂತ ತೀರ್ಥ ಇದೆ, ಅಲ್ಲಿ ಹೋಗಿ ತಪಸ್ ಮಾಡು ಅಂತ ಹೇಳಿದ್ದಾರೆ. ವಿಯದ್ ಗಂಗಾ ಅಂತ ಕರೆದಿದ್ದಾರೆ. ವಿಯತ್ ಅಂದರೆ ಆಕಾಶ, ಆಕಾಶ ಗಂಗೆ ಇವತ್ತಿದೆ, ತುಂಬ ಜನ ಹೋಗೋದಿಲ್ಲ ಅಲ್ಲಿಗೆ. ಆದರೆ ಹೋದ್ರೆ ಆಕಾಶ ಗಂಗಾ, ಈ ಪಾಪನಾಶಿನಿ ಇವೆಲ್ಲ ಬಹಳ ಮುಖ್ಯ. ಸ್ವಾಮಿ ಪುಷ್ಕರಣಿ ಬಂದೇ ಜನ ನೋಡ್ತಾರೆ, ಸ್ನಾನ ಮಾಡೋರ ಸಂಖ್ಯೆ ಕಡಿಮೆ. ಇಲ್ಲೂ ಸ್ನಾನ ಮಾಡಿದ್ರೆ ಅಲ್ಲೂ ಸ್ನಾನ ಮಾಡಿದ್ರೆ ಜನಗಳಾದ್ದರಿಂದ ಇವನ್ನ ನೋಡ್ತಾರೆ ಅಷ್ಟೇ. ಆದರೆ ತುಂಬ ಶ್ರೇಷ್ಠವಾದದ್ದು ಅಲ್ಲಿ ಸ್ವಾಮಿ ಪುಷ್ಕರಣಿಯಲ್ಲಂತೂ ಸಾಕ್ಷಾತ್ ಸರಸ್ವತಿ ಸನ್ನಿಧಾನ ಅಂತ ಹೇಳ್ತಾರೆ. ಮುಂದೆ ಬರ್ತದೆ ಇಲ್ಲಿ ಆಕಾಶಗಂಗೆಯಲ್ಲಿ ನೀನು ಸ್ನಾನಾದಿಗಳನ್ನು ಮಾಡಿಕೊಂಡು ತಪಸ್ಸು ಮಾಡು, ಒಳ್ಳೆಯ ಫಲ ಬರುತ್ತೆ, ನಿನಗೆ ಸಂತತಿ ಆಗತ್ತೆ ಅಂತ ಹೇಳಿದರು. ಮಂತ್ರವನ್ನು ಉಪದೇಶ ಮಾಡಿದ್ರು, ಬಂದ್ಲು. ವಾಯುದೇವರನ್ನು ಆರಾಧನೆ ಮಾಡೋದು, ಸತ್ಸಂತತಿ ಕೇಳಿಲ್ಲಲ್ಲ, ಸದಿತಿ ವಾಯು ಅಂತಲೇ ಶಾಸ್ತ್ರ. ಸೊ ವಾಯುದೇವರನ್ನ ಆರಾಧನೆ ಮಾಡಿದರೆ ಸತ್ ವಾಯುದೇವರೇ ಮಗನಾಗಿ ಹುಟ್ಟುತ್ತಾರೆ, ಅದರಲ್ಲಿ ಅರ್ಥ ಆಗಿದ್ದ. ಆಮೇಲೆ ಹೋದ್ಲು, ಸ್ನಾನಾದಿಗಳನ್ನು ಮಾಡಿಕೊಂಡು ತಪಸ್ಸನ್ನು ಪ್ರಾರಂಭ ಮಾಡಿದ್ಲು. ಹೆಂಗಸರು ತಪಸ್ಸು ಮಾಡಬಹುದಾ ಅಂದರೆ ಉತ್ತರ ಇದೆ, ಮಾಡಿದ್ದಾಳೆ, ಮಾಡಬಹುದಾ ಅಲ್ಲ, ಮಾಡಿ ಆಗಿದೆ ಈ ಮಧ್ಯೆ, ಅವಶ್ಯ ಮಾಡಬಹುದು. ಆದರೆ ಅವರಿಗೆ ವಿಹಿತವಾದ ತಪಸ್ಸನ್ನು ಮಾಡಬೇಕಷ್ಟೇ. ಅವ್ರಿಗೆ ಯಾವ ತಪಸ್ಸು ವಿಹಿತನೋ ಗಾಯತ್ರಿಯಿಂದ ಇಲ್ಲ, ಗುರುಮಂತ್ರವನ್ನು ಮಾಡಲೇಬೇಕಲ್ಲ. ಆ ರೀತಿಯಲ್ಲಿ ಒಳ್ಳೆ ಶ್ರದ್ಧೆಯಿಂದ ಹೇಳ್ತಾ ಇದ್ದಾಳೆ. ಒಂದು ವರ್ಷ ಕಾಲ ಉಪವಾಸದಿಂದ ಕೂತ್ಲಂತೆ. ಎಂಥ ಆಶ್ಚರ್ಯ, ಒಂದು ವರ್ಷ ಉಪವಾಸ. ಒಂದು ದಿವಸ ಉಪವಾಸಕ್ಕೆ 108 ಗೋಳಾಡ್ತಾರೆ, ಮಾಡೋರು ಬೈತಿರ್ತಾರೆ, ಏನು ಬಂತು ಏನು ಬಂತು ಅಂತ ಬೈತಿರ್ತಾರೆ. ಬಿಟ್ಟವ್ರು ಬಿಟ್ಟುಬಿಡಿ, ಮಾಡೋರು ಬೈಕೊಂಡು ಮಾಡೋ ಜನ ಸಿಗ್ತಾರೆ. ಒಂದು ವರ್ಷ ಕಾಲ ನಿರಾಹಾರದಿಂದ ಒಳ್ಳೆ ತಪಸ್ಸು ಮಾಡಿಲ್ಲಂತೆ. ನಮಗಿದೆಲ್ಲ ತಮಾಷೆ ಅನಿಸ್ತದೆ, ಫಲ ಸಿಕ್ಕ ಗೊತ್ತಾಗ್ತದೆ. ಏನು ಭಾರಿ ಕಷ್ಟಪಟ್ಟು ಓದ್ಬಿಟ್ಟ, ಬೇರೆ ಊರಿಗೆ ಹೋಗಿ ವಾರಾನ್ನ ಮಾಡ್ಕೊಂಡು ಓದ್ದ ಅಂದ್ರೆ ಏನು ಹಣೆ ಬಾರ ಅಂತಾರೆ. ದೊಡ್ಡ ಅಧಿಕಾರಿಯಾಗಿ ಬಂದ, ಓ ಇದು ಸರಿ ಅಂತ ಅವಾಗ ಅನಿಸುತ್ತೆ. ಫಲ ಕೆಡ್ದಾಗ ಅನಿಸುತ್ತೆ, ನೋಡಿದ್ರೆ ಬೆಲೆ ಏನೋ ಅಂತ ತಿಳ್ಕೊಂಡ್ಬಿಡ್ತಾರೆ. ನಮಗೆಲ್ಲ ಯಾಕಾಗಿಲ್ಲ ಅಂತ ಅಂತ ಶ್ರಮ ನಾವು ಪಡೋದಿಲ್ಲ, ಅದಕ್ಕೆ ಅಂತ ಸಿದ್ಧಿ ನಮಗೆ ಬರೋದಿಲ್ಲ. ಅವ್ರಿಗೆ ಸಿದ್ಧಿ ಬರಲಿಕ್ಕೆ ಕಾರಣ ಶ್ರಮ ಪಟ್ಟಿದ್ದಾರೆ. ಅವ್ರು ನಿರಾಹಾರದಿಂದ ಇದ್ಲು ಅಂದ್ರೆ ಅನ್ನ ಇಲ್ಲ, ನೀರಿಲ್ಲ, ಉಸಿರಾಟ ಇದೆ, ವಾಯು ಇದೆ. ಸೊ ವಾಯುದೇವರು ಹಿಡ್ಕೊಂಡು ಪೂಜೆ ಮಾಡಿದಾಗಾಯ್ತಲ್ಲ, ವಾಯುದೇವರೇ ಮಗನಾಗಿ ಹುಡುತ್ತಾರೆ. ಯಥಾ ಯಥಾ ಉಪಾಸತೆ ತಥೈವ ಭವತಿ ಅಂತ ಉಪನಿಷತ್ತು. ಶ್ರದ್ಧೆಯಿಂದ ಆರಾಧನೆ ಮಾಡಿದ್ಲು. ಒಂದು ವರ್ಷ ಮುಗಿತು, ವಾಯುದೇವರು ಎದುರಿ ನಿಂತ್ಕೊಂಡ್ರು. ಏನೋ ಇನ್ಕೊಡ್ಲಿಲ್ಲ, ಮುಖ್ಯ ಫಲ ಕೊಟ್ಟಿಲ್ಲ, ಬರೀ ಫಲ ಕೊಟ್ರು ಅಷ್ಟೇ. ಒಂದು ಹಣ್ಣು ಕೊಟ್ರು, ತಿನ್ಲು. ದಿವಸ ಆಹತ್ತಿ ಬರೋದು, ಹಣ್ಣು ಕೊಡೋದು, ತಿನ್ನೋದಷ್ಟೇ. ಪ್ರತಿ ದಿವಸ ಒಂದು ಹಣ್ಣು ಕೊಡೋದು, ಅವತ್ತಿಂದ ಒಂದು ಹಣ್ಣು ಆಹಾರ ಅವಳು. ಹಣ್ಣುಗಳು ಅಲ್ಲ, ಒಂದೇ ಹಣ್ಣು ದಿವಸಕ್ಕೊಂದು ಕೊಡ್ತಾ ಬಂದ್ರೆ ಒಂದು ಮತ್ತೊಂದು ವರ್ಷ ಆಯ್ತು, ಎರಡಾಯ್ತು, ಮೂರಾಯ್ತು, ನಾಲ್ಕಾಯ್ತು, ಆರಾಯ್ತು, 12 ವರ್ಷ ಮುಗಿದು. ದಿವಸ ಒಂದು ಹಣ್ಣು ಕೊಡ್ತಿದ್ರು. ನಾವು ಬುದ್ಧಿವಂತರು, ಏಕಾಸಿನ ಕೊಡ್ತಿದ್ರ ಅಂತ ಕೇಳಬಾರದು, ಅದು ನಿಷಿದ್ಧ, ಕೊಡ್ತಿದ್ದಿಲ್ಲ ಅಂತ ಅರ್ಥ. ಅದು ಎಂದು ನಿಷಿದ್ಧನೋ ಅದು ಕೊಡ ಪ್ರಶ್ನೆ ಬರಲೇ ಇಲ್ಲ. ದಿವಸ ಆಫೀಸ್ಗೆ ಹೋಗ್ತಾರೆ, ಸಂಜೆ ಹೋಗ್ತಾರಾ? ಇಲ್ಲ, ಕಾಮನ್ ಸೆನ್ಸ್ ಅದು. ಅದೇ ರೀತಿಯಲ್ಲಿ ಅವತ್ತು ಹಣ್ಣು ಕೊಡ್ತಿರಲಿಲ್ಲ, ಉಳಿದ ದಿವಸ ಕೊಡ್ತಿದ್ರು. ವಾಯುದೇವರು ಕೊಟ್ಟ ಫಲವನ್ನು ತಿಂದು 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 ಇನ್ನು ವಿಶೇಷವಾದ ಸಿದ್ಧಿ ಬರಲು ಪ್ರಾರಂಭವಾಯಿತು. ಇನ್ನೂ ಜಾಸ್ತಿ ಆಯ್ತಾಗ ತಪಸ್ಸಿಗೆ ಹೊಸ ಕಾಂತಿ ಬಂತು. 12 ವರ್ಷ ಮುಗಿದ ಮೇಲೆ ಕೊನೆಯ ದಿವಸ ವಾಯುದೇವರು ಮತ್ತೊಂದು ಹಣ್ಣು ಕೊಟ್ಟಿದ್ದಾರೆ. ಈ ಸತಿ ಬರೋ ಹಣ್ಣು ಕೊಟ್ಟಿಲ್ಲ, ಒಳಗೆ ತಾವೇ ಕೂತ್ ಬಿಟ್ರಂತ ಒಂದು ರೂಪದಿಂದ ಕೂತು ಕೊಟ್ರಂತೆ. ಅದನ್ನು ತಿಂತಾಳೆ, ಏನು ಆಶ್ಚರ್ಯ, ಸದ್ಯೋ ಗರ್ಭ. ಆ ಕ್ಷಣಕ್ಕೆ ಒಂದು ಮಗು ಹುಟ್ಟುತ್ತಾ ಇತ್ತು. ಆ ಕ್ಷಣಕ್ಕೇನೆ ವಾಯುದೇವರ ಗರ್ಭವಾಸ ಆದಿ ದುಃಖ ಇಲ್ಲ, ಅವ್ರ ಗರ್ಭದಲ್ಲಿದ್ದರೂ ದುಃಖ ಇಲ್ಲ, ಗರ್ಭದಲ್ಲಿದ್ದರೂ ದುಃಖ ಇಲ್ಲ. ಅಹಿಂಸ್ಯಮಾನಃ ಉರ್ವಿಯಾ ವಿವಾವೃಧೇ ವಳಿತ ಸೂಕ್ತ ಹೇಳಿದೆ. ಅಹಿಂಸ್ಯಮಾನಃ, ಗರ್ಭದಲ್ಲಿದ್ದರೂ ದುಃಖ ಇಲ್ಲ, ಸದ್ಯೋ ಗರ್ಭದ ಪ್ರಸಕ್ತಿನೇ ಇಲ್ಲ. ಅವರು ಅವತಾರ ಮಾಡಿದರಂತೆ, ಆಗ ಶರೀರವಾಣಿ ಆಗ್ತಾ ಇದೆ. ಆ ಮಾತನ್ನ ಗರುಡ ಪುರಾಣದಲ್ಲಿ ಹೇಳೋದನ್ನ ಆಚಾರ್ಯರು ಉಲ್ಲೇಖ ಮಾಡ್ತಾರೆ. ಮಹಾಭಾರತ ತಾತ್ಪರ್ಯದೊಳಗೆ ಜ್ಞಾನೇ ವಿರಾಗೇ ಹರಿಭಕ್ತಿ ಭಾವೇ ಧೃತಿ ಸ್ಥಿತಿ ಪ್ರಾಣಬಲೇಶು ಯೋಗೇ ಬುದ್ಧವು ಚ ನಾನ್ಯೋ ಹನುಮತ್ ಸಮಾನಃ ಉಮಾನ್ ಕದಾಚಿತ್ ಕ್ವಚ ಕಶ್ಚನೈವ. ಅಶರೀರವಾಣಿಯ ಮಾತಿದ್ದು. ಬರೀ ಎಂಥದ್ದು ಮಗ ಹುಟ್ಟಿಲ್ಲ, ಇಂಥ ವ್ಯಕ್ತಿನೇ ಜವಲೋಕದಲ್ಲಿಲ್ಲ. ಜೀವಕೋಟಿಯಲ್ಲೇ ಹುಟ್ಟಿದವರೆಲ್ಲ ಹಾಗಿಲ್ಲ. ಬ್ರಹ್ಮದೇವರು ಹುಟ್ಟೋದಿಲ್ಲ, ಬ್ರಹ್ಮದೇವರ ಅವತಾರ ಇಲ್ಲ. ಅವತಾರ ಮಾಡಿದವರಲ್ಲಿ ನಂಬರ್ 1 ಅಂದ್ರೆ ವಾಯುದೇವರು, ಜೀವೋತ್ತಮರು. ಆಗ ವಾಯುದೇವರ ಜೀವೋತ್ತಮತ್ವ ಎಷ್ಟು ಸ್ಪಷ್ಟವಾಯಿತು. ಅವಳು ಮಾಡಿದ ಸಾಧನೆ ಎಂಥ ಫಲ ಸಿಕ್ಕಿದೆ ನೋಡಿ. ಅದಕ್ಕೆ ಹೇಳ್ತಾರೆ, ನಾವು ರಥ ಉಪಾಸನೆ ಸುಮ್ಮನೆ ಹೇಳಿಲ್ಲ, ಎಂಥ ಫಲ ಇದೆ ನೋಡಿ ಮುಂದೆ ಅಂತ ಹೇಳ್ತಾರೆ. ಅತ್ಯಪೂರ್ವವಾದ ಫಲ. ಎಷ್ಟೋ ಜನ ತುಂಬಾ ಜನ ಮೇಲ್ ಬಂದಿರ್ತಾರೆ, ಯಾಕೆ ಅಂತ ಕೇಳಿದ್ರೆ ಏನು ಸುಕೃತವ ಮಾಡಿದಳು ಅಂತ ಹೇಳೋ ಹಾಗೆ ಏನೋ ಪುಣ್ಯ ಮಾಡಿರ್ತಾರೆ, ಬಂದಿರ್ತದೆ ಅಷ್ಟೇ. ಆ ಪುಣ್ಯ ಸಾಮಾನ್ಯವಾದ ಪುಣ್ಯಕ್ಕೆಲ್ಲ ಅದು ಅಂತದ್ದು ಸಿಗೋದಿಲ್ಲ. ಇಂಥ ವೈಷ್ಣವವಾದ ಪುಣ್ಯ, ವೇದೋಕ್ತವಾದಂತಹ ಶಾಸ್ತ್ರೋಕ್ತವಾದಂತಹ ವ್ರತ ಉಪವಾಸಗಳನ್ನು ಮಾಡಿದವರಿಗೆ ಅಂತ ಶ್ರೇಷ್ಠ ಫಲ ಕಾದಿರುತ್ತೆ. ಅಷ್ಟು ಒಳ್ಳೆ ಮಗನನ್ನ ಪಡೆದು. ಆದ್ದರಿಂದ ಅದು ಆಕಾಶ ಗಂಗೆಯಲ್ಲಿ ಸ್ನಾನ ಮಾಡಿದ್ದರ ಫಲ. ಆಕಾಶ ಗಂಗೆ, ಗಂಗೆ ಅಂತಾನೆ ಅರ್ಥ, ವಿಷ್ಣು ಪಾದೋದಕ ಅಂತ ಅರ್ಥ. ಸ್ನಾನ ಮಾಡ್ತಿದ್ದು ವಿಷ್ಣು ಪಾದೋದಕದೊಳಗೆ, ಆರಾಧನೆ ಮಾಡಿದ್ದು ವಾಯುದೇವರನ್ನ, ಭಾರತೀರೋಣನನ್ನ ಆರಾಧನೆ ಮಾಡಿದ್ದರ ಫಲ. ಸಾಕ್ಷಾತ್ ಭಾರತೀರೋಣನೇ ಅವತಾರ ಮಾಡಿದ್ದಾರೆ. ವಿಷ್ಣು ಪಾದೋದಕದಲ್ಲಿ ಸ್ನಾನ ಮಾಡಿದ್ದರ ಫಲ. ಪರಮ ವಿಷ್ಣು ವೈಷ್ಣವಾಗ್ರೇಸರ ಅವತಾರ ಮಾಡಿದ್ದಾರೆ. ಅಂಥ ಮಗ ಹುಟ್ಟಿದ್ದಕ್ಕೆ ಒಳ್ಳೆ ಸೂಚನೆ ಸಿಕ್ಕಿತು. ಪರಮ ಸಂಭ್ರಮ ಪಟ್ಲು. ಅಲ್ಲಿಂದ ಅವತ್ತಿನಿಂದ ಅದಕ್ಕೆ ಅಂಜನಾದ್ರಿ ಅಂತ ಹೆಸರಾಯಿತು ಅಂತ ಹೇಳಿದ್ದಾರೆ. ಅಂಜನಾದೇವಿ ಸಿದ್ಧಿ ಪಡೆದಂತಹ ಸ್ಥಳ. ವೃಷಭಾಸರ ಸಿದ್ಧಿ ಪಡೆದಿದ್ದಕ್ಕೆ ವೃಷಭಾದ್ರಿ ಅಂತಾಗಿತ್ತು. ಅಂಜನಾದೇವಿ ಸಿದ್ಧಿ ಪಡೆದಿದ್ದಕ್ಕೆ ಅಂಜನಾದ್ರಿ ಅಂತ ಹೆಸರಾಯಿತು. ಅವರ ಎರಡು ಹೆಸರುಗಳು, ಮೊದಲ ಹೆಸರು ಹೋಗಲಿಲ್ಲ, ಜೊತೆಗೆ ಇನ್ನೊಂದು ಹೆಸರು ಸೇರಿಕೊಂಡಿತು ಅಂತ. ಮೊದಲ ಹೆಸರು ಬಿ ಎ ಮಾಡುತ್ತಾ ಎಂ ಎ ಮಾಡ್ತಾನೆ, ಬಿ ಎ ಹೋಗ್ಬಿಡೋದಿಲ್ಲ, ಅದರ ಒಳಗೆ ಸೇರಿಕೊಳ್ಳುತ್ತೆ ಅಷ್ಟೇ. ಆ ಥರ ಸೇರಿಕೊಂಡು ಅದು ತಿಳಿದವರಿಗೆ ಅದಾಯಿತು, ಇದು ತಿಳಿದು ಇದು ಆಯಿತು. ವಿಶೇಷವಾದ ಸಿದ್ಧಿಯನ್ನು ಹೊಂದಿ ಮುಂದೆ ಬರ್ತಾ ಇದ್ದಾಳೆ. ಇವತ್ತು ನಾ ಶ್ರೀನಿವಾಸ ದೇವರ ಗುಡಿ ಎದುರಿಗೇನೆ ಬೇಡಿ ಆಂಜನೇಯ ಅಂತ ಆಂಜನೇಯನ ಗುಡಿ ಇದೆ. ಎಲ್ಲರೂ ನೋಡ್ತಾರೆ ಆಂಜನೇಯನ ಗುಡಿ, ಬೇಡಿ ಆಂಜನೇಯ. ಅಲ್ಲಿ ಶ್ರೀನಿವಾಸ ಹರಿ, ಈತ ವಾಯು. ಒಳ್ಳೆ ಅನ್ವಯವಾಗತಕ್ಕಂಥ ಮಾತು. ಅಂತೂ ತಿರುಪತಿಗೆ ಹೋಗಿದ್ದಕ್ಕಾಗಿ ಪುಣ್ಯ ಏನು ಬಂತು ಅಂದರೆ ಸಾಕ್ಷಾತ್ ಹನುಮಂತನಂತ ಮಗ ಹುಟ್ಟುಬಿಟ್ಟ. ಯಾತ್ರೆಯ ಫಲ ಅಂದರೆ ಇದು. ಇವತ್ತು ತಿರುಪತಿ ಯಾತ್ರೆ ಯಾತಕ್ಕೆ ಮಾಡಬೇಕು ಅಂದರೆ ನಮಗೂ ಕೂಡ ಹನುಮಂತ ಹುಟ್ಟಲಿ ಅಂತಲೇ ಮಾಡಬೇಕು. ಸರಿ, ನಮಗೇನು ಹನುಮಂತ ಹುಟ್ಟುತ್ತಾನೆ ಅಂದರೆ, ಹನುಮಂತ ಅಂದರೆ ಜ್ಞಾನವಂತ ಅಂತ ಅರ್ಥ. ಹನುಶಬ್ದೋ ಜ್ಞಾನವಾಚಿ ಹನುಮಾನ್ ಮತಿ ಶಬ್ದಿತಃ. ಹನುಮಂತ ಸಾಕ್ಷಾತ್ ಆಚಾರ್ಯರು. ಅವರ ದಲ್ಲಿ ಭಕ್ತಿ ಹುಟ್ಟತಕ್ಕಂತ ಯೋಗ ಬಂತು ಅಂದ್ರೆ ತಿರುಪತಿ ಯಾತ್ರೆ ಮಾಡಿದ್ದು ಸಾರ್ಥಕ. ಪಾಠ ಪ್ರವಚನಕ್ಕೆ ಹೋಗ್ತಿದ್ದ, ಯಾಕೋ ವಿಘ್ನಗಳು ಬಂದ್ಬಿಟ್ವು, ಬಹಳ ಪ್ರತೀತಿ ಆಗ್ತಾ ಇತ್ತು, ತಿರುಪತಿ ಹೋಗಿ ಬಂದ, ವಿಘ್ನ ಪರಿಹಾರ ಆಯ್ತು ಅವತ್ತಿನಿಂದ. ಓ ತಿರುಪತಿ ಯಾತ್ರೆ ಸಾರ್ಥಕ ಅಂತ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದ ತೀರ್ಥಮತುಲಂ ಭಜೇ ತಾಪತ್ರ ಯಾಪಹಂ. ತೀರ್ಥಯಾತ್ರೆಯ ಉದ್ದೇಶ, ತೀರ್ಥ ಅಂದ್ರೆ ಶಾಸ್ತ್ರ, ಶಾಸ್ತ್ರಾಧ್ಯಯನಕ್ಕೆ ವಿಘ್ನ ಬಂದ್ರೆ ತೀರ್ಥಯಾತ್ರೆ ಮಾಡಿದರೆ ಪರಿಹಾರವಾಗ್ತದೆ ಅಂತ ಅರ್ಥ. ನಾವು ಹಾಗಲ್ಲ, ಶಾಸ್ತ್ರ ವಿಘ್ನ ಬರಲಿ ಅಂತಾನೆ ತೀರ್ಥಯಾತ್ರೆ ಮಾಡೋದು. ಜನಗಳು ಪ್ರೋಗ್ರಾಮ್ ಫಿಕ್ಸ್ ಮಾಡ್ಕೊಂಡ್ಬಿಡ್ತಾರೆ ತೀರ್ಥಯಾತ್ರೆ, ಅದಲ್ಲ. ತೀರ್ಥದ ಉದ್ದೇಶವೇ ವಿಷ್ಣು ತೀರ್ಥರ ಭಾಗವತ ಸಾರೋದ್ಧಾರದಲ್ಲಿ ಬರೀತಾರೆ, ನತು ಮೂಢಾಭಿಮತ ತೀರ್ಥಯಾತ್ರ. ತೀರ್ಥಯಾತ್ರೆ ಅಂದ್ರೆ ಸಾಮಾನ್ಯ ಮೂರ್ಖರು ತಿಳ್ಕೊಂಡ ತೀರ್ಥಯಾತ್ರೆ ತೀರ್ಥಯಾತ್ರೆ ಅಲ್ಲ. ಹೋದ ಪಿಕ್ನಿಕ್ ಟೈಪ್ ಹೋದ ತಿಂದ ಬಂದ, ಇದು ತೀರ್ಥಯಾತ್ರೆ ಅಲ್ಲ. ಪಾಠ ಪ್ರವಚನ ಆಗ್ತಿದ್ರೆ ತೀರ್ಥಯಾತ್ರೆ ಮಾಡಬಾರದು ಅಂತ ಹೇಳಿಬಿಡ್ತಾರೆ. ತೀರ್ಥಯಾತ್ರೆ ಮಾಡಬಾರದು, ಪಾಠ ಪ್ರವಚನ ದೊಡ್ಡ ತೀರ್ಥಯಾತ್ರೆ ಇಲ್ಲ. ವಿಘ್ನ ಬಂದಾಗ ಹೋಗ್ಬೇಕಾದ ಪಾಠ್ಯ ಆರಾಧ್ಯಯನ ಹೋದ, ಯಾಕೋ ಸರಿ ಹೋಗಲಿಲ್ಲ ಹೋದ, ವಿಘ್ನ ಪರಿಹಾರವಾಯಿತು, ಒಳ್ಳೆ ಮೊದಲಿಗಿಂತ ಜಾಸ್ತಿ ಪಾಠ ಶುರುವಾಗಬೇಕು, ಅದು ವಿಘ್ನ ಪರಿಹಾರ ಅಂತ ಅರ್ಥ. ಅದಕ್ಕೆ ಹೇಳ್ತಾರೆ ಆನಂದ ತೀರ್ಥ ವರದೆ. ಅಲ್ಲಿ ಹನುಮದ್ ವರದ ನಮಗೆಲ್ಲ ಆನಂದ ತೀರ್ಥ ವರದೆ. ಆನಂದ ತೀರ್ಥವನ್ನೇ ಆಚಾರ್ಯ ಶಾಸ್ತ್ರವನ್ನೇ ವರವನ್ನಾಗಿ ಕೊಡತಕ್ಕಂಥದ್ದು ಶ್ರೀನಿವಾಸನ ಅನುಗ್ರಹ. ದಾನ ವಾರಣ್ಯ ಪಾವಕೆ ಜ್ಞಾನದಾಯಿನಿ ಸರ್ವೇಶೆ ಶ್ರೀನಿವಾಸೇ ಅಸ್ತು ಮೇ ಮನಃ. ಅಂತೂ ಆಕೆಯ ಪಾಲಿಗೆ ಅಂಜನಾದ್ರಿ, ಆದರೆ ನಮ್ಮ ಪಾಲಿಗೆ ಜ್ಞಾನಾಂಜನಾದ್ರಿ ಅಂತಾಗಬೇಕು. ಜ್ಞಾನಾಂಜನ ಅಂತಾನೆ ಕರೆಯೋದು. ಅಂಜನ ಹಾಕಿದ್ರೆ ಸೂಕ್ಷ್ಮ ದೃಷ್ಟಿ ಬರುತ್ತಂತೆ, ನಿಧಿ ಕಾಣಿಸ್ತದೆ ಅಂತ. ಅಂಜನ ಹಾಕೊಂಡ್ರೆ ನಿಧಿ ಕಾಣಿಸ್ತದೆ ಅಂತ ಪದ್ಧತಿ. ಜ್ಞಾನಾಂಜನಕ್ಕೆ ಸಾಕ್ಷಾತ್ ಲಕ್ಷ್ಮೀಪತಿ ಅಂತ ನಿಧಿನೇ ಇಲ್ವಲ್ಲ, ಅಂತ ನಿಧಿ ಕಾಣಿಸ್ತಾನೆ. ಆನಂದ ತೀರ್ಥೋಪದಿಷ್ಟೋ ನಿಧಿರ್ ನಾರಾಯಣಾಪಯ ಪ್ರದರ್ಶಿತೋ ಏನ ಸಮ್ಯಕ್ ಜಯತೀರ್ಥಂ ತಮಾಶ್ರಯೇ. ವ್ಯಾಸರಾಜರು ಮಾಡಿದ ಸ್ತೋತ್ರ. ಆನಂದ ತೀರ್ಥರು ತೋರಿಸಿಕೊಟ್ಟ ನಿಧಿ ಅಂದ್ರೆ ನಾರಾಯಣ ಅಂತಕ್ಕಂಥ ನಿಧಿ, ಅದು ಜ್ಞಾನಾಂಜನಕ್ಕೆ ಮಾತ್ರ ಕಾಣೋದು. ಅಂತ ಸಿದ್ಧಿ ಬರಲಿಕ್ಕೆ ಅಂತ ತಿರುಪತಿ ಯಾತ್ರೆ ಮಾಡಬೇಕೆ ಹೊರತು ಇಲ್ಲ ಹೋದ್ರೆ ಅರ್ಥನೇ ಇಲ್ಲ. ತಿರುಗಿ ದರ್ಶನ, ಕೆಲವರು ದರ್ಶನಕ್ಕೆ ಯಾಕೆ ಹೋಗ್ತಾರೆ ಗೊತ್ತಾ? ದರ್ಶನ ಮಾಡಿದ್ರೆ ಮಾತ್ರ ಲಾಡು ಕೊಡ್ತಾರೆ, ಅದಕ್ಕೆ ದರ್ಶನ. ದರ್ಶನ ಮಾಡಿದ್ರೆ ಮಾತ್ರ ಮೊಸರನ್ನ ಕೊಡ್ತಾರೆ, ಅದಕ್ಕೆ ದರ್ಶನ ಅಲ್ಲ. ಮೊಸರನ್ನ ಮಾಪರೇಶ ಕದಾಚನ, ಇದು ದರ್ಶನ ಅನ್ನೋದು ಮುಖ್ಯ. ದರ್ಶನಾದೇವ ಸಾಧವ, ದರ್ಶನಾದೇವ ಶ್ರೀನಿವಾಸ ಕೇಳಬೇಕಾ? ದರ್ಶನ ಅಂದ್ರೆ ಶ್ರೀನಿವಾಸನ ದರ್ಶನ, ದೊಡ್ಡ ದರ್ಶನ. ಇವತ್ತಿಗೂ ದರ್ಶನಕ್ಕೆ ಅಲ್ಲಿ ಕ್ಯೂ ನಿಲ್ಲ, ಬಹುಶಃ ಎಲ್ಲೆಲ್ಲೂ ಕ್ಯೂ ನಿಲ್ಲಕ್ಕೆ ಸಾಧ್ಯ ಇಲ್ಲ. ಸಿನಿಮಾ ಥಿಯೇಟರ್ ಬಂದು ಅಷ್ಟು ಕ್ಯೂ ಇರೋದಿಲ್ಲ, ಯಾವ ಮ್ಯಾಚ್ಗಳಿಗೆ ಇರೋದಿಲ್ಲ, ಯಾವುದಕ್ಕೂ ಇರೋದಿಲ್ಲ. ಅದು ದುಡ್ಡು ಕೊಟ್ಟು 100 ರೂಪಾಯಿ ಕೊಟ್ಟು, ಏನು ಆಶ್ಚರ್ಯ! 100 ರೂಪಾಯಿ ಕೊಟ್ಟು ಗಂಟೆ ಗಟ್ಟಲೆ ಕಾದು ಸೆಕೆಂಡ್ ಗಟ್ಟಲೆ ನೋಡಿ ಬರ್ತಾರೆ, ಮತ್ತೆ ಫ್ರಾಕ್ಷನ್ ಆಫ್ ಎ ಸೆಕೆಂಡ್ ದಬ್ಬಿಟ್ಟಿರ್ತಾರೆ ಆಗ್ಲೇನೆ. ಆದ್ರೂ ಖುಷಿ, ದಬ್ಬಿಸ್ಕೊಂಡ್ರು ಖುಷಿ ಇವರಿಗೆ. ಸಿನಿಮಾ ದರ್ಶನ ಆಯ್ತಲ್ಲ, ಇಂಥ ಪವಾಡ ಕಲಿಯುಗದಲ್ಲಿ 21ನೇ ಶತಮಾನದಲ್ಲೂ ನೋಡ್ತೇವೆ ಅಂದ್ರೆ ಆಸ್ತಿಕ್ಯಕ್ಕೆ ಸಂದ ವಿಜಯ ಅದು. ಒಂದು ಆಸ್ತಿಕ್ಯಕ್ಕೆ ಸಂದ ದಿಗ್ವಿಜಯ ಅಂತಾನೆ ಭಾವಿಸಬೇಕು. ಅಂಜನ ದೇವಿ ಸಿದ್ಧಿಯನ್ನ ಪಡೆದು ಇನ್ನು ದ್ವಾಪರ ಯುಗ ಪ್ರಾರಂಭ. ಆ ಯುಗದಲ್ಲಿ ಬಂದ ಹೆಸರು ಶೇಷಾದ್ರಿ ಅಂತ ಹೆಸರು ಬಂತು. ಅದ್ಯಾತಕ್ಕೆ ಅಂತ ಹೇಳುತ್ತಾರೆ. ಒಂದು ಸಲ ವೈಕುಂಠ ಲೋಕದಲ್ಲಿ